ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಯುದ್ಧವು ಯೆಹೋವನದೇ, ಜಯವು ಯೆಹೋವನದೇ, ಯುದ್ಧವು ಯೆಹೋವನದೇ, ಜಯವು ಯೆಹೋವನದೇ. ರಾಜರು ನಮಗೆ ಇಲ್ಲದಿದ್ದರು, ಶೂರರು ನಮಗೆ ಇಲ್ಲದಿದ್ದರು, ರಾಜರು ನಮಗೆ ಇಲ್ಲದಿದ್ದರು, ಶೂರರು ನಮಗೆ ಇಲ್ಲದಿದ್ದರು. ಸೈನ್ಯ ಸಮೂಹಕ್ಕೆ ಅಧಿಪತಿಯಾದ ಯೆಹೋವನು ನಮ್ಮ ಆಶ್ರಯ, ಸೈನ್ಯ ಸಮೂಹಕ್ಕೆ ಅಧಿಪತಿಯಾದ ಯೆಹೋವನು ನಮ್ಮ ಆಶ್ರಯ. ಯುದ್ಧವು ಯೆಹೋವನದೇ, ಜಯವು ಯೆಹೋವನದೇ. ಏರಿಕೋ ಗೋಡೆಗಳು ಮುಂದಿದ್ದರು, ಕೆಂಪು ಸಮುದ್ರವು ಎದುರಾದರು, ಏರಿಕೋ ಗೋಡೆಗಳು ಮುಂದಿದ್ದರು, ಕೆಂಪು ಸಮುದ್ರವು ಎದುರಾದರು. ಅದ್ಭುತ ಮಾಡುವ ದೇವರಿರುವಾಗ ಭಯವೇಕೆ ನನ್ನ ಮನವೇ, ಅದ್ಭುತ ಮಾಡುವ ದೇವರಿರುವಾಗ ಭಯವೇಕೆ ನನ್ನ ಮನವೇ. ಯುದ್ಧವು ಯೆಹೋವನದೇ, ಜಯವು ಯೆಹೋವನದೇ. ಬಾಧೆಗಳು ನಮ್ಮನ್ನು ಕೆಡವಿದರು, ವ್ಯಾಧಿಗಳು ನಮ್ಮನ್ನು ಕ್ಷೀಣಿಸಿದರು, ಬಾಧೆಗಳು ನಮ್ಮನ್ನು ಕೆಡವಿದರು, ವ್ಯಾಧಿಗಳು ನಮ್ಮನ್ನು ಕ್ಷೀಣಿಸಿದರು. ವಿಶ್ವಾಸಕ್ಕೆ ಕರ್ತನಾಗಿರುವ ಯೇಸುರಾಜನು ನಮಗಿರುವಾಗ ವಿಶ್ವಾಸಕ್ಕೆ ಕರ್ತನ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಯಾಕೆ ಕರ್ತನು ಹಣ್ಣಳ ಗರ್ಭವನ್ನು ಮುಚ್ಚಿದನು? ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಈ ದಿನದಲ್ಲಿ ಯಾಕೆ ಕರ್ತನು ಹಣ್ಣಳ ಗರ್ಭವನ್ನು ಮುಚ್ಚಿದನು ಎನ್ನುವಂತಹ ವಿಚಾರವನ್ನು ನಾವು ಧ್ಯಾನಿಸುವಂಥವರಾಗಿದ್ದೇವೆ. ದೇವರ ವಾಕ್ಯ ಹೀಗೆ ತಿಳಿಸಾಗಿದೆ, ಕೀರ್ತನೆಗಳು 33:11 ಯೆಹೋವನ ಆಲೋಚನೆಯು ಶಾಶ್ವತವಾಗಿಯೇ ನಿಲ್ಲುವುದು, ಆತನ ಸಂಕಲ್ಪವು ಎಂದೆಂದಿಗೂ ಕದಲುವುದಿಲ್ಲ. ಈ ಒಂದು ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದಿದ್ದೇವೆ ಸ್ವಾಮಿ. ನಾವು ಬರೀ ಪಾತ್ರೆಯಾಗಿ ನಿನ್ನ ಕರಗಳಲ್ಲಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ಮುಖಾಂತರವಾಗಿ, ನಿನ್ನ ಆತ್ಮನ ಮುಖಾಂತರವಾಗಿ ತುಂಬಿಸು ರಾಜ. ಅಪ್ಪ, ಇವತ್ತು ಎಷ್ಟೋ ಜನಗಳು ಸ್ವಾಮಿ, ನಾನು ಬಂಜೆಯಾಗಿದ್ದೇನೆ, ದೇವರು ನನಗೆ ಮಕ್ಕಳಿಲ್ಲ, ಮಕ್ಕಳ ಭಾಗ್ಯವನ್ನು ಕೊಟ್ಟಿಲ್ಲ ಎಂಬುದಾಗಿ ನಿನ್ನ ಬಳಿಯಲ್ಲಿ ಕೇಳುವಂಥವರಾಗಿದ್ದಾರೆ. ಅಂತಹ ಮಕ್ಕಳಿಗೆ ದೇವರ ಚಿತ್ತ ಏನು, ದೇವರ ಚಿತ್ತವನ್ನು ಅರಿತು ಹಣ್ಣಳ ರೀತಿಯಲ್ಲಿ ಹೇಗೆ ಪ್ರಾರ್ಥಿಸಬೇಕು, ದೇವರು ಹೇಗೆ ಸದೃತ್ತರವನ್ನು ದಯಪಾಲಿಸುತ್ತಾನೆ ಅನ್ನುವಂಥ ವಿಚಾರವನ್ನು ಈ ವಾಕ್ಯದ ಮುಖಾಂತರವಾಗಿ ನಾವು ನೋಡಲು ಹೋಗುವಾಗ ಕೇಳುಗರ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಇದರ ಮುಖಾಂತರವಾಗಿ ಅನೇಕರಿಗೆ ನಂಬಿಕೆಯ ವಾಗ್ದಾನಗಳನ್ನು ಹುಟ್ಟಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ಸಹ ಹಣ್ಣಳ ರೀತಿಯಲ್ಲಿ ಪ್ರಾರ್ಥಿಸತಕ್ಕಂತಹ ಮನಸ್ಥಿತಿಯನ್ನು ನೀನು ಒದಗಿಸಿಕೊಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಾರನಾದಂಥ ದಾವಿದನು 33:11 ತಿಳಿಸುವಂತವನಾಗಿದ್ದಾನೆ, ಯೆಹೋವನ ಆಲೋಚನೆಯು ಶಾಶ್ವತವಾಗಿಯೇ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ ಆತನು ಬರೆಯುವಂತವನಾಗಿದ್ದಾನೆ. ದೇವರ ಆಲೋಚನೆ ಅದು ಶಾಶ್ವತವಾಗಿರ್ತಕ್ಕಂಥದ್ದಾಗಿದೆ. ಆತನ ಆಲೋಚನೆಯನ್ನು ಯಾರಿಂದಲೂ ಸಹ ಬದಲಾಯಿಸಲು ಸಾಧ್ಯವಿಲ್ಲ. ಆತನು ಮಾಡ್ತಕ್ಕಂಥ ಕಾರ್ಯವನ್ನು ಯಾರಿಂದಲೂ ಸಹ ತಡೆಯಲು ಸಾಧ್ಯವಿಲ್ಲ. ಹಾಗಾಗಿ ಅಣ್ಣಳ ಜೀವಿತದಲ್ಲಿ ದೇವರು ಯಾಕೆ ಅವಳ ಗರ್ಭವನ್ನು ಮುಚ್ಚಿದನು ನಮಗೆ ಎಲ್ಲರಿಗೂ ಸಹ ಗೊತ್ತಿದೆ. 1 ಸಾಮುವೇಲ 1 ಓದಬೇಕಾದರೆ ಅಣ್ಣಳ ಒಂದು ಪ್ರಾರ್ಥನೆ ವಿಚಾರವಾಗಿ ನಾವು ಕಲಿತಿದ್ದೇವೆ. ಆದರೆ ಅಣ್ಣಳ ಒಂದು ಗರ್ಭವನ್ನು ಕರ್ತನೇ ಮುಚ್ಚಿದನೆಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ನೋಡುವಂಥವರಾಗಿದ್ದೇವೆ, ಎಲ್ಕಾನ ಅನ್ನುವಂತಹ ವ್ಯಕ್ತಿ ಅಣ್ಣಳ ಗಂಡನಾಗಿದ್ದನು. ಅವಳಿಗೆ ಮಕ್ಕಳಿಲ್ಲದ ಕಾರಣದಿಂದ ಅವನು ಬೇರೆ ಒಬ್ಬಳನ್ನು, ಪೆನೀನ ಅನ್ನುವಂತಹ ಒಬ್ಬಳನ್ನು ಮದುವೆ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಅನಂತರ ಇವರು ಕುಟುಂಬವಾಗಿ ಪ್ರತಿ ವರ್ಷವೂ ಸಹ ಸಿಲೋವ ಅನ್ನುವಂಥ ಸ್ಥಳದಲ್ಲಿ ದೇವಾಲಯಕ್ಕೆ ಹೋಗಿ ಬಲಿಯನ್ನು ಸಲ್ಲಿಸಿ ದೇವರನ್ನು ಆರಾಧಿಸುವಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಪೆನೀನ ಅಂತಕ್ಕಂತಹ ಹಣ್ಣಳ ಸವತಿ ಯಾವಾಗಲೂ ಸಹ ಹಣ್ಣಳನ್ನು ರೇಗಿಸುವಂಥವಳಾಗಿದ್ದಾಳೆ. ಆವಾಗ ಹಣ್ಣಳು ದೇವರನ್ನು ಪ್ರಾರ್ಥಿಸುವಂಥವಳಾಗಿದ್ದಾಳೆ. ಆ ಪ್ರಾರ್ಥಿಸುವಂತಹ ವಿಚಾರಗಳನ್ನು ನಾವು ಗಮನಿಸುವಾಗ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1 ಸಾಮುವೇಲ 1:5-5 ಓದಬೇಕಾದರೆ, ಅವನು ಹಣ್ಣಳನ್ನು ಬಹಳವಾಗಿ ಪ್ರೀತಿಸಿದರು, ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಇದಲ್ಲದೆ ಆಕೆಯ ಸವತಿಯು, ಯೆಹೋವನು ನನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕಿಣಕಿ ನೋಯಿಸುತ್ತಿದ್ದಳು. ಹೌದು ಪ್ರಿಯ ಕೇಳುಗರೆ, ಇದು ಪ್ರತಿ ವರ್ಷವೂ ಸಹ ನಡೆಯುವಂತಹ ಒಂದು ವಿಚಾರವಾಗಿತ್ತು. ಪೆನೀನಳು ಯಾವಾಗಲೂ ಸಹ ನೀನು ಬಂಜೆ ಎಂಬುದಾಗಿ ಹಣ್ಣಳನ್ನು ರೇಗಿಸಿ ಅವಳನ್ನು ಕಿಣಕಿ ನೋಯಿಸುವಂತಹ ವಿಚಾರವಾಗಿತ್ತು. ಆದರೆ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯಾರು ಅವಳ ಗರ್ಭವನ್ನು ಮುಚ್ಚಿದರು ಎಂದರೆ ದೇವರೇ, ಕರ್ತನೇ ಹಣ್ಣಳ ಗರ್ಭವನ್ನು ಮುಚ್ಚಿದನು. ಯಾವ ಉದ್ದೇಶಕ್ಕೋಸ್ಕರ ದೇವರು ಹಣ್ಣಳ ಗರ್ಭವನ್ನು ಮುಚ್ಚಿದನು ಅನ್ನುವಂಥ ವಿಚಾರವನ್ನು ನಾವು ಈ ದಿನದಲ್ಲಿ ನೋಡುವಂಥವರಾಗಿದ್ದೇವೆ. ಯಾಕೆಂದರೆ ದೇವರು ಕೃಪೆಯು ಕರುಣೆಯು ದೀರ್ಘಶಾಂತಿ ಉಳ್ಳಂಥವನು, ಪ್ರೀತಿಯ ಗುಣಗಳನ್ನು ಉಳ್ಳಂಥವನು, ತನ್ನ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥವನು. ಆದರೆ ತನ್ನ ಭಕ್ತಿ ಆಗಿರ್ತಕ್ಕಂತಹ, ತನ್ನನ್ನು ಉತ್ತಮ ರೀತಿಯಲ್ಲಿ ಹೊಗಳಿ ಆರಾಧಿಸಿ ಮಹಿಮೆ ಪಡಿಸುವಂತಹ ಒಬ್ಬ ಸ್ತ್ರೀ ಹನ್ನಳಾಗಿದ್ದಳು. ಅವಳ ಒಂದು ಗರ್ಭವನ್ನು ದೇವರು ಯಾಕೆ ಮುಚ್ಚಿದನು ಅನ್ನುವಂತಹ ವಿಚಾರ ತುಂಬ ಒಂದು ಸ್ವಾರಸ್ಯಕರವಾದಂಥ ವಿಚಾರ. ಆದರೆ ಯಾಕೆ ದೇವರು ಹನ್ನಳ ಗರ್ಭವನ್ನು ಮುಚ್ಚಿದಳು ಅನ್ನುವಂಥ ವಿಚಾರವನ್ನು ನಾವು ಗಮನಿಸುವಾಗ ಎಲ್ಕಾನನು ಹೇಳುವಂಥ ವಿಚಾರವೇನೆಂದರೆ, 1 ಸಾಮುವೇಲ 1:8 ಓದಬೇಕಾದರೆ, ಆಗ ಆಕೆ ಗಂಡನು ಎಲ್ಕಾನನು ಆಕೆಗೆ, ಅಣ್ಣ ಯಾಕೆ ಅಳುತ್ತಿ? ಉಣ್ಣದಿರುವುದಕ್ಕೆ ಕಾರಣವೇನು? ನೀನು ವ್ಯಸನ ಪಡುವುದಕ್ಕೆ ಕಾರಣವೇನು? ನಾನು ನಿನಗೆ 10 ಮಕ್ಕಳಿಗಿಂತ ಹೆಚ್ಚಾಗಿದ್ದೇನೆಲ್ಲ ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಹಣ್ಣಳು ಯಾವಾಗಲೂ ಸಹ ದೇವರ ಸನ್ನಿಧಿಯಲ್ಲಿ ಅಳುತ್ತಾ ಊಟವಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಆತ ಗಂಡ ಬಂದು ಅವಳನ್ನು ಸಂತೈಸುವಂಥವನಾಗಿದ್ದಾನೆ, ಅವಳನ್ನು ಪ್ರೀತಿಸುವಂಥವನಾಗಿದ್ದಾನೆ. ನಾನು ಮಕ್ಕಳಿಗಿಂತ ಹೆಚ್ಚಿನವನು ನಾನಿದ್ದೇನಲ್ಲ ಎಂಬುದಾಗಿ ಅವನು ಅವಳನ್ನು ಸಂತೈಸುವಂಥವನಾಗಿದ್ದಾನೆ. ಆದರೂ ಸಹ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1 ಸಾಮುವೇಲ 1:10-11 ಓದಬೇಕಾದರೆ, ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಿದ್ದ ಆ ಒಂದು ಹಣ್ಣಳು ಹೇಳುವಂಥವಳಾಗಿದ್ದಾಳೆ, ಯಹೋವನನ್ನ ಕುರಿತು, ಸೇನಾಧೀಶ್ವರನಾದಂಥ ಯಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನನಗೆ ಪ್ರತಿಷ್ಠಿಸಿ ಕೊಡುವೆನು, ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇವಳ ಮನವ್ಯತೆಗೂ ಇವಳ ಪ್ರಾರ್ಥನೆಗೆ ಯಾಕೆ ದೇವರು ಉತ್ತರವನ್ನು ಕೊಡದೆ ಅವಳ ಗರ್ಭವನ್ನು ಮುಚ್ಚಿದನು ಅನ್ನುವಂಥ ವಿಚಾರವನ್ನು ನಾವು ಅರಿತುಕೊಳ್ಳಬೇಕಾದರೆ ಕೆಲವೊಂದು ಹಿನ್ನೆಲೆಗಳನ್ನು ನಾವು ಗಮನಿಸಬೇಕು. ದೇವರ ವಾಕ್ಯದಲ್ಲಿ ನಾವು ಓದಿದಾಗೆ ಆತನು ನಮ್ಮ ವಿಚಾರವಾಗಿ ಯೋಚಿಸ್ತಕ್ಕಂಥ ಆಲೋಚನೆಗಳು ಅದು ಸ್ಥಿರವಾಗಿರ್ತಕ್ಕಂಥದ್ದು, ಅದು ಎಂದಿಗೂ ಸಹ ಕದಲಿ ಹೋಗುವುದಿಲ್ಲ ಎಂಬುದಾಗಿ ನಾವು ಓದಿದೆವು. ಆ ಹಿನ್ನೆಲೆಯನ್ನು ಗಮನಿಸಿದಾಗ ಹಿನ್ನೆಲೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಹೇಳಿ ಮತ್ತು ಆತನ ಮಕ್ಕಳ ವಿಚಾರವಾಗಿ ನಾವು ಕಲಿಯಬೇಕು. ಯಾಕೆಂದರೆ ಆಗಿನ ಒಂದು ಸಮಯದಲ್ಲಿ ಆ ಒಂದು ಸಿಲೋವದಲ್ಲಿ ಇರುವಂತಹ ದೇವಾಲಯಕ್ಕೆ ಹೇಳಿ ಮಹಾಯಾಜಕನಾಗಿದ್ದನು. ಆತನ ಮಕ್ಕಳು ಓಪಿನಿ ಪಿನೆಯಾಸ್ ಅಂತಕ್ಕಂತಹ ಎರಡು ಮಕ್ಕಳು ಯಾಜಕರಾಗಿ ಕೆಲಸ ಮಾಡುತ್ತಿದ್ದರು. ಇಂತಹ ವಿಚಾರವನ್ನು ನಾವು ದೇವರ ವಾಕ್ಯದಲ್ಲಿ ಓದಿ ಅರ್ಥ ಮಾಡಿಕೊಂಡಾಗ ಯಾಕೆ ದೇವರು ಹಣ್ಣಳ ಗರ್ಭವನ್ನು ಮುಚ್ಚಿದ ಕಾರಣವೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1 ಸಾಮುವೇಲ 2:12 ಓದಬೇಕಾದರೆ, ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು, ಅವರು ಯಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ದೇವರ ವಾಕ್ಯ ಏನು ಹೇಳ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ? ಏಲಿಯ ಮಕ್ಕಳು ಓಪನಿ ಪಿನಿಯಾಸ್ ಬಹು ದುಷ್ಟರಾಗಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಏಲಿಯ ಕುಮಾರರ ಬಗ್ಗೆ ನಾವು ಆಂಗ್ಲ ಭಾಷೆಯಲ್ಲಿ ಓದಬೇಕಾದರೆ ಅಲ್ಲಿ ಒಂದು ವಾಕ್ಯವನ್ನು ಉಪಯೋಗಿಸಿದೆ. ಆ ವಾಕ್ಯ ಏನೆಂದರೆ, 1 ಸಾಮುವೇಲ 2:13 ನಾವು ಗಮನಿಸಬೇಕಾದರೆ, ಆದರೆ ಏಲಿಯ ಕುಮಾರರು ಕರ್ತನನ್ನು ಅರಿಯದೆ ಬೇಲಿ ಆಳನ ಮಕ್ಕಳಾಗಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಇಲ್ಲಿ ಬಹು ದುಷ್ಟರಾಗಿದ್ದರು ಅನ್ನುವುದಕ್ಕೆ ಬೇಲಿಯಾಳನ ಮಕ್ಕಳಾಗಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ನಾವು ದೇವರ ವಾಕ್ಯದಲ್ಲಿ ಇನ್ನೂ ಆಳವಾಗಿ ಹೋಗಿ ನೋಡಬೇಕಾದರೆ ಈ ಬೇಲಿ ಆಳನ ಮಕ್ಕಳಾಗಿದ್ದರು ಏಲಿಯ ಮಕ್ಕಳು ಅಂತಂದರೆ ಅವರು ದುಷ್ಟರಾಗಿದ್ದರು ಅಂತಂದರೆ ಎಂತಹ ದುಷ್ಟತ್ವ ಅವರಲ್ಲಿತ್ತು, ಆ ಬೇಲಿ ಆಳಲು ಅಂದರೆ ಅರ್ಥವೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನ್ಯಾಯಸ್ಥಾಪಕರುಗಳು ಇಪ್ಪತ್ತನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡಬೇಕಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಗಿಬಿಯದಲ್ಲಿರುವ ಬೇಲಿಹಾಳನ ಮಕ್ಕಳಾದ ಆ ಮನುಷ್ಯರನ್ನು ನಾವು ಕೊಲೆ ಮಾಡಿ ಕೆಟ್ಟತನವನ್ನು ಇಸ್ರಾಯೇಲಿನಿಂದ ತೆಗೆದು ಹಾಕುವ ಹಾಗೆ ಅವರನ್ನು ಒಪ್ಪಿಸಿಕೊಡಿರಿ ಎಂದು ಹೇಳಬೇಕು ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಬೇಲಿಹಾಳನ ಮಕ್ಕಳು ಯಾವ ಕೆಲಸವನ್ನು ಮಾಡ್ತಕ್ಕಂಥವರಾಗಿದ್ದರು ಅಂದರೆ, ಕೆಟ್ಟತನವನ್ನು ಇಸ್ರಾಯೇಲಿನಿಂದ ತೆಗೆದು ಹಾಕಬೇಕು. ಅಂದರೆ ಇಸ್ರಾಯೇಲರಲ್ಲಿ ಈ ಬೇಲಿಹಾಳಲು ಅಂತಂದರೆ ದುಷ್ಟರು, ಬಹು ದುಷ್ಟರು ಇರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಸ್ರಾಯೇಲ್ ಜನಗಳನ್ನು ತಪ್ಪಾದ ಮಾರ್ಗಕ್ಕೆ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆಸ್ತಕ್ಕಂತಹ ಈ ಜನಗಳು ಇರ್ತಕ್ಕಂಥವರಾಗಿದ್ದಾರೆ. ಇವರನ್ನು ಕೊಲೆ ಮಾಡಿ ಇಸ್ರಾಯೇಲ್ನಿಂದಲೇ ತೆಗೆದು ಹಾಕಬೇಕು, ಈ ದುಷ್ಟತ್ವವನ್ನು ನಾಶ ಮಾಡಬೇಕು ಅನ್ನುವುದಾಗಿ ಇಲ್ಲಿ ಹೇಳುವಂಥವರಾಗಿದ್ದಾರೆ. ಅಂದರೆ ಬೇಲಿಹಾಳಲು ಅಂದರೆ ದುಷ್ಟರು, ಬಹು ದುಷ್ಟರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇವರ ಒಂದು ಪಾಪ, ಇವರ ಒಂದು ದುಷ್ಟತ್ವ ಎಂತಹ ದುಷ್ಟತ್ವ ಎಂಬುದನ್ನು ನಾವು ನೋಡಬೇಕಾದರೆ ದೇವರ ವಾಕ್ಯದಲ್ಲಿ ನ್ಯಾಯಸ್ಥಾಪಕರುಗಳು 19ನೇ ಅಧ್ಯಾಯ 22-24 ತನಕ ನಾವು ಓದುವುದಾದರೆ ಅಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ ಇವರ ಒಂದು ಕೆಟ್ಟತನ ಏನು. ಏಲಿಯ ಮಕ್ಕಳು ಬೇಲಿಹಾಳಲ ಮಕ್ಕಳಾಗಿದ್ದರು ಅಂದರೆ ಅವರು ದುಷ್ಟರಾಗಿದ್ದರು. ಇಸ್ರಾಯೇಲರಿಂದ ಅವರನ್ನು ಕೊಲೆ ಮಾಡಿ ನಾಶ ಮಾಡಬೇಕು ಎಂಬುದಾಗಿ ಹೇಳಬೇಕಾದರೆ ಅವರ ಪಾಪ, ಅವರ ಕೆಟ್ಟತನ ಎಂಥದ್ದಾಗಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವರು ತಮ್ಮ ಹೃದಯವನ್ನು ಸಂತೋಷಪಡಿಸಿಕೊಳ್ಳುತ್ತಿರುವ ವೇಳೆಯಲ್ಲಿ ಹೀಗೋ ಆ ಪಟ್ಟಣದ ಮನುಷ್ಯರಲ್ಲಿ ಬೇಲಿ ಆಳನ ಕೆಲವು ಕುಮಾರರು ಆ ಮನೆಯನ್ನು ಸುತ್ತಿಕೊಂಡು ಕದವನ್ನು ಬಡಿದು ಆ ಮನೆಯ ಯಜಮಾನನಾದಂಥ ಮುದುಕನಿಗೆ, ನಿನ್ನ ಮನೆಯಲ್ಲಿ ಬಂದ ಆ ಮನುಷ್ಯನನ್ನು ನಾವು ತಿಳುಕೊಳ್ಳುವ ಹಾಗೆ ಅವನನ್ನು ಹೊರಗೆತ್ತ ಎಂದು ಕೇಳಿದರು. ಆಗ ಮನೆಯ ಯಜಮಾನನಾದ ಆ ಮನುಷ್ಯನು ಅವರ ಬಳಿಗೆ ಹೊರಟು ಹೋಗಿ ಅವರಿಗೆ ಹಾಗೆ ಮಾಡಬೇಡಿರಿ, ನನ್ನ ಸಹೋದರರೇ ದಯಮಾಡಿ ಕೆಟ್ಟತನ ಮಾಡಬೇಡಿರಿ, ಆ ಮನುಷ್ಯನು ನನ್ನ ಮನೆಯಲ್ಲಿ ಪ್ರವೇಶಿಸಿದ್ದರಿಂದ ನೀವು ಅಂಥ ಬುದ್ಧಿಹೀನತೆಯನ್ನು ಮಾಡಬೇಡಿರಿ, ಹೀಗೋ ಕನ್ನಿಕೆಯ ಆದ ನನ್ನ ಮಗಳನ್ನು ಅವನ ಉಪಪತ್ನಿಗಳನ್ನು ಹೊರಗೆ ತರುವೆನು, ನೀವು ಅವರನ್ನು ಕುಂದಿಸಿ ನಿಮಗೆ ಸರಿಯಾಗಿ ತೋರುವ ಹಾಗೆ ಅವರಿಗೆ ಮಾಡಿರಿ. ಆದರೆ ಮನುಷ್ಯನಿಗೆ ಅಂಥ ಬುದ್ಧಿಹೀನವಾದ ಕಾರ್ಯವನ್ನು ಮಾಡಬೇಡಿರಿ ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇದೇ ರೀತಿಯಾದಂಥ ಒಂದು ಸನ್ನಿವೇಶವನ್ನು ನಾವು ಎಲ್ಲಿ ನೋಡುವಂಥವರಾಗಿದ್ದೇವೆ ಅಂದರೆ ಲೋಟನ ಕಾಲದಲ್ಲಿ ಸೋದೋಮ್ ಗೋಮರ ಪಟ್ಟಣದಲ್ಲಿ ಇದ್ದಂತಹ ಆ ಒಂದು ತಪ್ಪು. ಅದು ಏನೆಂಬುದಾಗಿ ನಾವು ನೋಡಬೇಕಾದರೆ ಗಂಡು ಗಂಡು, ಸಲಿಂಗ ಕಾಮ, ಹೆಣ್ಣು ಹೆಣ್ಣು, ಈ ಒಂದು ಸಲಿಂಗ ಕಾಮದ ವಿಚಾರ ಈ ಬೇಲಿಹಾಳನ ಮಕ್ಕಳು ಮಾಡ್ತಕ್ಕಂಥವರಾಗಿದ್ದರು. ಅಂದರೆ ಏಲಿಯ ಮಕ್ಕಳು ಬೇಲಿಹಾಳನ ಮಕ್ಕಳಾಗಿದ್ದರು ಅಂದರೆ ಏಲಿಯ ಮಕ್ಕಳು ಅಷ್ಟು ದುಷ್ಟತನದಲ್ಲಿ ಕೂಡಿದ್ದರು. ಅಂತಹ ದುಷ್ಟತನ ಅವರಲ್ಲಿ ತುಂಬಿಕೊಂಡಿತ್ತು. ಏಲಿ ಆ ಒಂದು ದೇವಾಲಯಕ್ಕೆ ಮಹಾಯಾಜಕನಾಗಿದ್ದನು. ಏಲಿಯ ಮಕ್ಕಳು ಆ ಒಂದು ದೇವಾಲಯಕ್ಕೆ ಯಾಜಕರಾಗಿದ್ದರು. ಅವರ ದುಷ್ಟತ್ವ ಎಂಥದಾಗಿತ್ತು? ದೇವಾಲಯದಲ್ಲಿರತಕ್ಕಂಥ ಯಾಜಕರು ಅವರ ಮಕ್ಕಳ ಒಂದು ದುಷ್ಟತ್ವ ಹೇಗಿತ್ತು ಎಂಬುದಾಗಿ ನೋಡಬೇಕಾದರೆ ಸೋದೋಮ್ ಗೋಮೋರ ಪಟ್ಟಣದಲ್ಲಿದ್ದಂತಹ ಅಂಥ ಪಾಪದ ಸ್ಥಿತಿ ಆ ಮಕ್ಕಳಲ್ಲಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಮುಂದೆ ಹೋಗಿ ನಾವು ನೋಡಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಧರ್ಮೋಪದೇಶ ಕಂಡ 13:12-13 ತನಕ ನಾವು ಓದಬೇಕಾದರೆ, ನಿನ್ನ ದೇವರಾದ ಕರ್ತನು ನಿನಗೆ ವಾಸ ಮಾಡುವುದಕ್ಕೆ ಕೊಡುವ ನಿನ್ನ ಪಟ್ಟಣದೊಳಗೆ ಒಂದರಲ್ಲಿ ಬೇಲಿಹಾಳನ ಮಕ್ಕಳು ನಿನ್ನ ಮಧ್ಯದಿಂದ ಹೊರಟು ಹೋಗಿ ನೀವು ತಿಳಿಯದ ಬೇರೆ ದೇವರುಗಳನ್ನು ನಾವು ಸೇವಿಸೋಣ ಎಂದು ಹೇಳಿ ತಮ್ಮ ಪಟ್ಟಣದ ನಿವಾಸಿಗಳನ್ನು ಹಿಂದಕ್ಕೆ ಎಳೆದಿದ್ದಾರೆ ಕೇಳಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಬೇಲಿಹಾಳರ ಮಕ್ಕಳ ಒಂದು ಕೆಲಸವೇನು, ಈ ಮಕ್ಕಳ ಕೆಲಸವೇನು ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಬೇರೆ ದೇವರನ್ನು ವಿಗ್ರಹ ಆರಾಧನೆಗೆ ನಡೆಸುವಂತಹ ಒಂದು ವ್ಯವಸ್ಥೆಯನ್ನು ಈ ಬೇಲಿಹಾಳನ ಮಕ್ಕಳು ಮಾಡುವಂಥವರಾಗಿದ್ದರು. ಪ್ರಿಯ ಕೇಳುಗರೆ, ಏಲಿಯ ಮಕ್ಕಳು ಬೇಲಿಹಾಳನ ಮಕ್ಕಳಾಗಿದ್ದರು ಅಂದರೆ ಅವರಲ್ಲಿ ಬಹು ದುಷ್ಟತ್ವ ಇತ್ತು. ಎರಡನೇದಾಗಿ ನಾವು ನೋಡಿದೆವು, ಅವರು ಸೋದೋಮ್ ಗೋಮುರ ಪಟ್ಟಣದಲ್ಲಿದ್ದಂತಹ ಅಂಥ ಪಾಪವನ್ನು, ಅಂಥ ಅಸಹ್ಯಕರವಾದಂಥ ಪಾಪವನ್ನು ಈ ಏಲಿಯ ಮಕ್ಕಳು, ಬೇಲಿಹಾಳನ ಮಕ್ಕಳಾಗಿದ್ದರಿಂದ ಆ ಕಾರ್ಯವನ್ನು ಅವರು ಮಾಡುವಂಥವರಾಗಿದ್ದರು. ಮೂರನೇದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಈ ಬೇಲಿಹಾಳನ ಮಕ್ಕಳು ವಿಗ್ರಹ ಆರಾಧನೆ ಮಾಡುವಂಥವರಾಗಿದ್ದರು. ಅಂದರೆ ಏಲಿಯ ಮಕ್ಕಳು ಸಹ ಆ ವಿಗ್ರಹ ಆರಾಧನೆಗೆ ಸರಿ ಸಮಾನವಾದಂಥ ಕಾರ್ಯಗಳನ್ನು ಮಾಡುವಂಥವರಾಗಿದ್ದರು. ಅದಕ್ಕೋಸ್ಕರವೇ ಪೌಲ ಹೇಳುವಂಥವನಾಗಿದ್ದಾನೆ, 2 ಕೊರಿಂಥ್ಯರಿಗೆ 6:14-15 ಓದಬೇಕಾದರೆ ಪೌಲ ಈ ರೀತಿಯಾಗಿ ಬರೆಯುವಂಥವನಾಗಿದ್ದಾನೆ. ನೀವು ವಿಶ್ವಾಸಿಗಳೊಂದಿಗೆ ಸೇರಿ ಸಮವಲ್ಲದ ನೊಗವನ್ನು ಹೊರಬೇಡ್ರಿ, ಯಾಕೆಂದರೆ ಅನೀತಿಯ ಕೂಡ ನೀತಿಗೆ ಅನ್ಯೂನ್ಯತೆ ಏನು? ಕತ್ತಲೆಯ ಕೂಡ ಬೆಳಕಿಗೆ ಐಕ್ಯವೇನು? ಬೇಲಿಹಾಳನ ಕೂಡ ಕ್ರಿಸ್ತನಿಗೆ ಒಪ್ಪಂದವೇನು? ನಂಬದಿರುವವನ ಕೂಡ ನಂಬುವವನಿಗೆ ಪಾಲುಗಾರಿಕೆ ಏನು? ಪ್ರಿಯ ಕೇಳುಗರೆ, ನಾವು ಗಮನಿಸ್ತಕ್ಕಂತಹ ವಿಚಾರವೇನೆಂದರೆ ಏಲಿಯ ಮಕ್ಕಳು ಈ ಬೇಲಿ ಆಳನ ಮಕ್ಕಳಾಗಿದ್ದರು. ಅಂದರೆ ಬೇಲಿ ಆಳನಿಗೂ ಕ್ರಿಸ್ತನಿಗೂ ಸಂಬಂಧವೇನು? ಈ ಒಂದು ಮಕ್ಕಳು ದೇವರ ಆಲಯದಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಾಗಿದ್ದರು. ಆದರೆ ಅವರ ಗುಣ ನಡತೆ ಹೇಗಿತ್ತು? ಅವರ ಗುಣ ನಡತೆ ಹೇಗಿತ್ತು ಎಂಬುದನ್ನು ನಾವು ನೋಡಬೇಕಾದರೆ ತುಂಬ ದುಷ್ಟತನದಿಂದ ಕೂಡಿದ್ದರು, ಅಸಹ್ಯವಾದಂಥ ಕಾರ್ಯಗಳನ್ನು ಮಾಡುವಂಥವರಾಗಿದ್ದರು. ಇನ್ನು ಮುಂದೆ ಹೋಗಿ ನಾವು ಗಮನಿಸಬೇಕಾದರೆ ಅವರು ಯಾವ ರೀತಿಯಾದಂಥ ಪಾಪಗಳನ್ನು ಮಾಡ್ತಾ ಇದ್ದರು ದೇವರ ಆಲಯದಲ್ಲಿ. ಅಂದರೆ 1 ಸಾಮುವೇಲ 2:13 ಓದಬೇಕಾದರೆ, ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ, ಯಜ್ಞ ಮಾಂಸವು ಬೇಯುತ್ತಿರುವಾಗಲೇ ಯಾಜಕನ ಹಾಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನು ಆ ಮಾಂಸ ಬೇಯುತ್ತಿರುವ ಕೊಪ್ಪರಿಗೆಯಲ್ಲಾಗಲಿ, ಬಾಡದಲ್ಲಾಗಲಿ, ತಪ್ಪಲೆಯಲ್ಲಾಗಲಿ, ಗಡಿಗೆಯಲ್ಲಾಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದ್ದೆಲ್ಲವನ್ನ ಯಾಜಕನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದರು. ಶಿಲೋವಿಗೆ ಬರುವ ಇಸ್ರಾಯೇಲರಿಗೂ ಹೀಗೆ ಮಾಡುತ್ತಿದ್ದರು. ಇದಲ್ಲದೆ ಯಾಜಕನ ಹಾಳು ಕೊಬ್ಬನ್ನು ಹೋಮ ಮಾಡುವುದಕ್ಕಿಂತ ಮುಂಚೆಯೇ ಬಂದು ಯಜ್ಞವನ್ನು ಅರ್ಪಿಸುವವರಿಗೆ ಯಾಜಕನಿಗೋಸ್ಕರ ಕರಿಯತಕ್ಕ ಮಾಂಸವನ್ನು ಕೊಡು, ನೀನು ಬೇಯಿಸಿದ ಮಾಂಸವನ್ನು ಅವನು ತೆಗೆದುಕೊಳ್ಳುವುದಿಲ್ಲ, ಅವನಿಗೆ ಹಸಿ ಮಾಂಸವೇ ಬೇಕು ಅನ್ನುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಅಸಹ್ಯವಾದಂತಹ ಒಂದು ಕಾರ್ಯಗಳು ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಿಯ ಕೇಳುಗರೆ, ಈ ಏಲಿಯ ಮಕ್ಕಳು ಮಾಡಿದಂತಹ ಒಂದು ಕಾರ್ಯಗಳು ಏನೆಂದರೆ, ಹಸಿ ಮಾಂಸವನ್ನು ಬೇಯೋದಕ್ಕಿಂತ ಮೊದಲೇ ಆ ಬೇಯುವಂತಹ ಕೊಪ್ಪರಿಗೆಯಲ್ಲಿ ಹೋಗಿ ತಿಂತಕ್ಕಂಥವರಾಗಿದ್ದರು. ಇನ್ನೂ ಸಹ 1 ಸಾಮುವೇಲ 2:16 ಓದಬೇಕಾದರೆ, ಅರ್ಪಿಸುವವನು ಮೊದಲು ಕೊಬ್ಬನ್ನು ಹೋಮವಾಗಲಿ, ಅನಂತರ ನಿನಗೆ ಬೇಕಾದನ್ನು ತೆಗೆದುಕೋ ಎಂದು ಹೇಳಿದಾಗ ಅವನು ಈಗಾಗಲೇ ಕೊಡಬೇಕು, ಇಲ್ಲದಿದ್ದರೆ ಬಲಾತ್ಕಾರದಿಂದ ತೆಗೆದುಕೊಳ್ಳುವೆನು ಅನ್ನುವವನಾಗಿದ್ದನು. ಅವರು ಬಲಾತ್ಕಾರದಿಂದ ತೆಗೆದುಕೊಳ್ಳುವಂಥವರಾಗಿದ್ದರು. ಅಷ್ಟು ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ ಏಲಿಯ ಮಕ್ಕಳು ಎಷ್ಟು ದುಷ್ಟರಾಗಿದ್ದರು ಅಂದರೆ, 1 ಸಾಮುವೇಲ 2:22-23 ಓದಬೇಕಾದರೆ, ಬಹುವೃದ್ಧನಾದಂಥ ಏಲಿಯು ತನ್ನ ಮಕ್ಕಳು ಎಲ್ಲ ಇಸ್ರಾಯೇಲರಲ್ಲಿ ನಡೆಸುತ್ತಿರುವವರನ್ನು ಅವರು ದೇವದರ್ಶನ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಂದಿಗೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ ಎಲ್ಲ ಜನರಿಂದಲೂ ನಿಮ್ಮ ದುಷ್ಟ ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ, ಯಾಕೆ ಹೀಗೆ ಮಾಡುತ್ತೀರಿ? ಎಂತಹ ಒಂದು ಅಸಹ್ಯವಾದಂಥ ಕಾರ್ಯಗಳನ್ನು ಈ ಮಕ್ಕಳು ಮಾಡುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಗಮನಿಸಿರಿ, ಈ ಒಂದು ಕಾರಣದಿಂದಲೇ ದೇವರು ಏಲಿಗೆ ಪ್ರತಿದಂಡನೆಯನ್ನು ಮಾಡುವುದಕ್ಕೋಸ್ಕರ ದೇವರು ಹೇಳುವಂಥವರಾಗಿದ್ದಾರೆ, ಏಲಿಯ ಕುಟುಂಬವನ್ನು ನಾನು ನಾಶ ಮಾಡುವಂಥವನಾಗಿದ್ದೇನೆ, ಏಲಿಯ ಕುಟುಂಬಕ್ಕೆ ಒಂದು ಕಠಿಣ ಶಿಕ್ಷೆಯನ್ನು, ನ್ಯಾಯ ತೀರ್ಪನ್ನು ನಾನು ಬರಮಾಡುವಂಥವನಾಗಿದ್ದಾನೆ ಎಂಬುದಾಗಿ ದೇವರು 1 ಸಾಮುವೇಲ 3:12 ದೇವರು ತಿಳಿಸುವಂಥವರಾಗಿದ್ದಾರೆ. ಯಾಕೆ ಪ್ರಿಯ ಕೇಳುಗರೆ ದೇವರು ಅಣ್ಣಳ ಗರ್ಭವನ್ನು ಮುಚ್ಚಿದನು ಎಂದರೆ, ಯಾಜಕ ವಂಶಸ್ಥರಾಗಿರ್ತಕ್ಕಂತಹ ಈ ಒಂದು ಓಪಿನಿಪಿನಿಯಾಸ್ ಮತ್ತು ಏಲಿ ಕುಟುಂಬ ತುಂಬ ಮೋಸವಾಗಿತ್ತು. ಇನ್ನು ಯಾರೂ ಸಹ ಯಾಜಕರಲ್ಲಿರಲಿಲ್ಲ. ಹಾಗಾಗಿ ಅಣ್ಣಳ ಗರ್ಭವನ್ನು ಮುಚ್ಚಿದಂಥ ದೇವರು ಅಣ್ಣಳ ಬಾಹಿಯಿಂದಲೇ ಒಂದು ಗಂಡು ಮಗುವನ್ನ ನನಗೆ ಕೊಡು, ಆ ಗಂಡು ಮಗುವನ್ನ ನಿನಗೆ ಕೊಡ್ತಕ್ಕಂಥವನಾಗಿದ್ದೇನೆ, ಅವನು ಯಾಜಕನಾಗಿ ನಿನ್ನ ಸನ್ನಿಧಿಯಲ್ಲಿ ಪ್ರವಾದಿಯಾಗಿ ಸೇವೆ ಮಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಆ ಮಾತು ಹಣ್ಣಳ ಬಾಯಿಯಲ್ಲಿ ಬರಬೇಕಾಗಿತ್ತು. ಯಾಕೆಂದರೆ ಇಲ್ಲಿ ದೇವರ ಆಲಯದಲ್ಲಿರ್ತಕ್ಕಂಥ ಯಾಜಕರು ಬಹಳ ಮೋಸವಾಗಿದ್ದರು, ದುಷ್ಟರಾಗಿದ್ದರು. ಆ ನಿಮಿತ್ತವಾಗಿಯೇ ದೇವರು ಹಣ್ಣಳ ಗರ್ಭವನ್ನು ದೇವರೇ ಮುಚ್ಚಿದ್ದರು. ಯಾಕೆಂದರೆ ದೇವರ ಚಿತ್ತಕ್ಕೆ ತಕ್ಕಂತೆ ಹಣ್ಣಳು ಪ್ರಾರ್ಥಿಸಬೇಕೆಂಬುದಕ್ಕೋಸ್ಕರ. ಯಾವಾಗ ದೇವರ ಚಿತ್ತಕ್ಕೆ ತಕ್ಕಂತೆ ಹಣ್ಣಳು ಪ್ರಾರ್ಥನೆ ಮಾಡಿದಳೋ ಆ ಸಮಯದಲ್ಲಿಯೇ ದೇವರು ಉತ್ತರವನ್ನು ಕೊಡುವಂತನಾಗಿದ್ದಾನೆ. ಆ ಸಮಯದಲ್ಲಿಯೇ ದೇವರು ಪರಲೋಕದಿಂದ ಹಣ್ಣಳಿಗೆ ಒಂದು ಗಂಡು ಮಗುವನ್ನೇ ಕೊಡುವಂಥವಳಾಗಿದ್ದಾಳೆ. ನಮ್ಮ ಊರಿನ ಕಡೆ ಒಂದು ಗಾದಿಯನ್ನೇ ಹೇಳುವಂಥವರಾಗಿದ್ದಾರೆ ಪ್ರಿಯ ಕೇಳುಗರೆ. ಅದೇನೆಂದರೆ ರೋಗಿ ಬಯಸಿದ್ದು ಸಹ ಹಾಲು ಹಣ್ಣ, ಮತ್ತು ಡಾಕ್ಟರ್ ಹೇಳಿದ್ದು ಸಹ ಹಾಲು ಹಣ್ಣ ಎಂಬುದಾಗಿ. ದೇವರು ಸಹ ಹಣ್ಣಳ ಬಾಯಿಯಿಂದ ಆ ಒಂದು ಗಂಡು ಮಗು ಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಬಯಸಿದನು. ಪರಲೋಕವು ಸಹ ಅದನ್ನು ಎದುರು ನೋಡ್ತಕ್ಕಂಥದ್ದಾಗಿತ್ತು. ಯಾವಾಗ ಅವಳು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದಳು, ಪರಲೋಕದಿಂದ ಅದಕ್ಕೆ ಉತ್ತರವನ್ನು ಕೊಟ್ಟನು ಪ್ರಿಯರೇ. ಯಾಕೆಂದರೆ ಎಲಕಾನನು ಸಹ ಈ ಒಂದು ಲೇವಿಯ ವಂಶದಲ್ಲಿ ಬರ್ತಕ್ಕಂಥವನಾಗಿದ್ದನು. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತಕ್ಕಂಥದಾಗಿದೆ. ಯೆಶಾಯನ ಪ್ರವಾದನ ಗ್ರಂಥ 55:8 ವಚನದಲ್ಲಿ, ನಿಮ್ಮ ಯೋಚನೆಗಳು ನನ್ನ ಯೋಚನೆಗಳಲ್ಲ ಎಂಬುದಾಗಿ. ಹಾಗಾಗಿ ದೇವರ ಯೋಚನೆಗೆ ತಕ್ಕಂತೆ ಹಣ್ಣಳು ಪ್ರಾರ್ಥಿಸಿದಳು. ದೇವಳು ಅವರ ಗರ್ಭವನ್ನು ತೆಗೆಯತಕ್ಕಂಥನಾಗಿದ್ದಾನೆ. ದೇವರೇ ಮುಚ್ಚಿದನು, ದೇವರೇ ತೆಗೆದನು ಪ್ರಿಯರೇ. ಆ ರೀತಿಯಾಗಿ ನಾವು ಸಹ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಪ್ರಾರ್ಥನೆಗೂ ಉತ್ತರ ಕೊಡ್ತಕ್ಕಂಥನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡೋಣ. ಹೌದು ಸ್ವಾಮಿ, ಇವತ್ತಿನ ದಿನದಲ್ಲಿ ಈ ಒಂದು ಸಂದೇಶದ ಮೂಲಕವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡಿದ್ದೀಯಾ. ಎಷ್ಟೋ ಮಕ್ಕಳು ಸ್ವಾಮಿ ದೇವರ ಚಿತ್ತವನ್ನು ಅರಿತುಕೊಳ್ಳದೆ, ಅಯ್ಯೋ ಯಾಕೆ ನನ್ನ ಗರ್ಭ ಫಲವನ್ನು ದೇವರು ಮುಚ್ಚಿದ್ದಾನೆ ಎಂಬುದಾಗಿ ಪ್ರಶ್ನಿಸುವಂಥವರಾಗಿದ್ದಾರೆ. ಆದರೆ ದೇವರ ಚಿತ್ತಕ್ಕೆ ತಕ್ಕಂತೆ ಪ್ರಾರ್ಥಿಸುವಾಗ ದೇವರು ತಕ್ಕ ಕಾಲದಲ್ಲಿ ಎಲ್ಲರಿಗೂ ಸಹ ಪುತ್ರ ಸಂತಾನವನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಕ್ಕೆ ಉದಾಹರಣೆಯಾಗಿ ಈ ಹಣ್ಣುಗಳನ್ನು ನೀನು ನಮಗೆ ಕೊಟ್ಟಿದ್ದೀಯ ಸ್ವಾಮಿ. ಆ ರೀತಿಯಾಗಿ ಇವತ್ತು ಯಾರೆಲ್ಲ ಗರ್ಭಫಲಕ್ಕೋಸ್ಕರ ಬೇಡ್ತಕ್ಕಂಥವರಾಗಿದ್ದಾರೋ ಅವರು ಹಣ್ಣುಗಳ ರೀತಿಯಲ್ಲಿ ಪ್ರಾರ್ಥಿಸುವಾಗೆ ಅಂಥ ಮನಸ್ಸನ್ನು ಕೊಟ್ಟು ಸ್ವಾಮಿ ನಿನ್ನ ಚಿತ್ತಕ್ಕೆ ತಕ್ಕಂತೆ ಪ್ರಾರ್ಥಿಸುವಾಗ ಅವರಿಗೆಲ್ಲರಿಗೂ ಸಹ ಪುತ್ರ ಸಂತಾನ ಭಾಗ್ಯವನ್ನು ಅನುಗ್ರಹಿಸಿಕೊಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.